చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యా బాధశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంచేవా శపథోబింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమ తీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. ಒಂದು ವಿಚಾರ, ಯದ್ಯಪಿ ಪಂಡರಾಪುರದಲ್ಲಿ ಜ್ಞಾನಯಜ್ಞ ನಡೆದಾಗ ಅಲ್ಲಿ ಮೂರು ಸರ್ಗಗಳಾಗಿ ನಾಲ್ಕನೇ ಸರ್ಗದಲ್ಲಿ ಚೂರು ಶ್ಲೋಕಗಳಾಗಿತ್ತು. ನಿನ್ನೆ ನೋಡುವಾಗ ನಾಲ್ಕು ಮುಗೀತು ಅಂದುಕೊಂಡು ಐದಕ್ಕೆ ಹೋಗಿದ್ವು. ಈಗ ತಿರುಗ ಒಂದು ಸಲ ಮತ್ತು ನಾಲ್ಕನೇ ಸರ್ಗದ ಮೊದಲಿನಿಂದ ಶುರು ಮಾಡಿಕೊಂಡು ಬಂದರೆ ಅಲ್ಲಿ ಏನೂ ಆಗಲಿಲ್ಲ, ಅದು ಕವರ್ ಮಾಡಿದ್ರಿಂದ ಆಗೋದೇ. ಯಾಕಂದರೆ ಆ್ಯಪಲ್ಲಿ ಕರ್ನೂಲ್ ಆಚಾರ ಚಿಂತನ ಎಂಬ ಆ್ಯಪಲ್ಲಿ ಮೂರು ಸರ್ಗದ ಮೂರು ಸರ್ಗದ ಪೂರ್ಣವಾಗಿ ಅಲ್ಲಿ ಅಪ್ಲೋಡ್ ಆಗಿದೆ. ಹಾಗೆ ನಾಲ್ಕನೇ ಸರ್ಗದಲ್ಲಿ ಒಂಬತ್ತು ಶ್ಲೋಕಗಳ ಪರ್ಯಂತ, ಎಂಟು ಶ್ಲೋಕಗಳ ಪರ್ಯಂತ ಅದು ಅಪ್ಲೋಡ್ ಆಗಿದೆ. ನಾನು ಐದನೇ ಸರ್ಗ ಹಾಗೆ ಹೊರಟೋದ್ರೆ ಮತ್ತು ಇದೆಲ್ಲವೂ ಸ್ವಲ್ಪ ಗ್ಯಾಪ್ ಇರುತ್ತೆ, ಕೇಳುವವರಿಗೆ ಸ್ವಲ್ಪ ಅನಾನುಕೂಲ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಹಿಂದಕ್ಕೆ ಬಂದದ್ದಾಯಿತು. ಆಗಲಿ, ಕೃಷ್ಣನ ಸಂಕಲ್ಪ ಅವನ ಲೀಲೆ ಇನ್ನೊಂಚೂರು ಮೆಲಕು ಹಾಕುವಂತೆ ಮಾಡ್ತಾ ಇದ್ದಾನೆ. ಉದ್ಗಚ್ಛತ್ ಕಬರಿ ಪ್ರಸೂನ ನಿಖರಾಂ ವೈರಾಗ್ಯ ಭಾಗ್ಯ ಪ್ರಿಯ ಸದ್ಗೀತಾತ್ಮ ಯಶೋನು ವರ್ಣನ ಪರಾಂ ಜ್ಞಾನಾನುಮೋದಿ ಹರಿ ದಧ್ನೋ ನಿರ್ಮಥನೋದ್ಯತಾಂ ಸಮುದಿತ ಪ್ರೇಮಾಶ್ರುಧಾರಾಂ ನಿಜ ಪ್ರೇಮ್ಣಾ ಮಂದಮುಪಾಜಗಾಮ ಜನನೀಂ ಭಕ್ತೈಕವಶ್ಯ ಪ್ರಭು. ತುಂಬ ಸುಂದರವಾಗಿರತಕ್ಕಂಥ ಒಂದು ಸನ್ನಿವೇಶ. ಅದನ್ನು ವಾದಿರಾಜರು ಇನ್ನಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ದೇವರನ್ನು ಗರ್ಭದಲ್ಲಿರುವಾಗಲೇ ಸ್ತುತಿ ಮಾಡಿದರು ಬ್ರಹ್ಮದೇವರು. ಸ್ತುತಿ ಮಾಡುವಾಗಲೇ ಹೇಳಿದರು, ಯಾರಾದರೆ ಕ್ರಿಯಾಸು ತಾನು ಮಾಡುವ ಕೆಲಸಗಳಲ್ಲಿ ಆವಿಷ್ಟಚಿತ್ತ ದೇವರಲ್ಲೇ ಮನಸ್ಸಿಟ್ಟಂಥವ ನಭವಾಯ ಕಲ್ಪತೆ. ಅವನು ಸಂಸಾರಕ್ಕೆ ಸಿಗೋದೇ ಇಲ್ಲ, ದೇವರಲ್ಲೇ ಮನಸ್ಸು ಇಡಬೇಕು ಅಂತಾದರೆ ಅವನು ಎಲ್ಲ ಕೆಲಸಗಳನ್ನು ಬಿಟ್ಟು ತಪಸ್ಸಿಗೆ ಕೊಡಬೇಕು ಎಂಬುದು ಋಷಿಗ ಮುನಿಗಳಿಗೆ ಆ ಪುಣ್ಯ ಇದ್ದರೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ. ಮತ್ತು ಸಾಮಾನ್ಯ ಜನರಿಗೆ ದೇವರು ಸಿಗುವ ರೀತಿ ಹೇಗೆ? ಅವರು ತಮ್ಮ ತಮ್ಮ ನಿತ್ಯ ಕರ್ಮಗಳೆಲ್ಲ ಮಾಡಲೇಬೇಕಲ್ವಾ? ಪ್ರಪಂಚ ನಡಿಬೇಕು, ಅವರ ಜೀವನ ನಡಿಬೇಕು, ಪ್ರಪಂಚವೂ ನಡಿಬೇಕು. ಅಂತಹ ಕಾಲಕ್ಕೆ ಹೇಗೆ ಮಾಡೋದು? ಅದಕ್ಕಂದರೂ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡತಾ ದೇವರನ್ನು ನೆನೆಯಿರಿ. ಅರ್ಥ, ಕೆಲಸದೊಳಗೆ ದೇವರನ್ನು, ಹೃದಯದಲ್ಲೂ ದೇವರನ್ನು, ಎರಡೂ ಕಡೆ ದೇವರನ್ನು ನೆನೆದರೆ ಅಲ್ಲಿ ನಮಗೆ ಮೈ ಮರೆತ ಬರುತ್ತೆ. ಅದಕ್ಕೆ ದೇವ ಪ್ರಸನ್ನನಾಗ್ತಾನೆ, ಹರಕೇಳ್ತಾರೆ. ಇಲ್ಲಿ ಒಂದು ದಿವಸ ಯಶೋಧಾದೇವಿ ಮನೆಯಲ್ಲಿ ಎಲ್ಲ ಕೆಲಸದವರು ಆಯಾ ಕೆಲಸಗಳಲ್ಲಿ, ಗೃಹಕರ್ತ್ಯಗಳಲ್ಲಿ ತೊಡಗಿದ್ರು. ಆಕೆ ಎಂಥ ಒಂದು ವ್ಯಕ್ತಿತ್ವ ಅಂದರೆ, ಆ ಕೆಲಸ ಇನ್ನ ಒಂದು ಯಾವುದು ಮೊಸರು ಕಡಿಯುವ ಕೆಲಸ ಇದೆ, ಅದಕ್ಕಾಗಿ ಕೆಲಸದವರು ಬರಲಿ ಅಂತ ಸುಮ್ಮನೆ ಕೂಡುವ ವ್ಯಕ್ತಿತ್ವ ಅಲ್ಲ ಆಕೆ. ಹಳ್ಳಿ ಕಡೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೆಲಸ ಮಾಡುವಂಥ, ತಮ್ಮ ತಮ್ಮ ಕೆಲಸಗಳನ್ನು ಮಾಡುವಂಥ ಇದರಲ್ಲೇ ಇರ್ತಾರೆ. ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ. ಅವರ ಮನೆಯಲ್ಲಿ ಕೆಲಸ ಮಾಡುವವರಿದ್ದರೂ, ಕೆಲಸ ಮಾಡುವವರಿಲ್ಲ ಅದಕ್ಕೆ ಅವರು ಮನೆ ಕೆಲಸ ಮಾಡಿಕೊಳ್ತಾರೆ ಎಂಬುದು ಬೇರೆ ವಿಚಾರ. ಕೆಲಸ ಮಾಡಲಿಕ್ಕೆ ಹೊಲದಲ್ಲೂ ಕೆಲಸ ಮಾಡಲಿಕ್ಕೆ ಕೆಲಸದವರಿರ್ತಾರೆ, ಮನೆಯಲ್ಲೂ ಕೆಲಸ ಮಾಡಲಿಕ್ಕೆ ತುಂಬ ಜನ ಇರ್ತಾರೆ, ಇದ್ದರೂ ಇವರೂ ಕೆಲಸಗಳು ಮಾಡುತ್ತಾನೇ ಇರ್ತಾರೆ. ಅವರ ಹಿಂದೆ ಇದ್ದು, ಕೆಲಸದವರ ಹಿಂದೆ ಇದ್ದು ಕೆಲಸಗಳು ಮಾಡಿಸೋದೇ ದೊಡ್ಡ ಕೆಲಸ. ಆ ಹೊಲಗಳಿಗೆ ಹೋಗಿ ಅವರ ಹಿಂದೆ ಇದ್ದು ಆ ಕೆಲಸವೆಲ್ಲ ನೋಡಿಕೊಳ್ಳೋದು ಎಲ್ಲ ಮಾಡೋದು ದೊಡ್ಡ ಕೆಲಸ. ಅದರೊಳಗೆ ಏನು ಆ ಹೊಲದಲ್ಲಿ ಆ ಕೆಸರೆಲ್ಲ ಇರುತ್ತೆ, ಅದರೊಳಗೆ ಆ ಮೊಳಕೆಗಳನ್ನು ಹಾಕುವ ಕಾರ್ಯಕ್ರಮ ಇವೆಲ್ಲ ಆಗ್ತಾ ಇದ್ದರೆ ತಾವು ಇಳಿತಾರೆ ಹೊಲಕ್ಕೆ, ತಾವು ದೂರದಲ್ಲಿ ನಿಂತ್ಕೊಂಡು ಹಾಕ್ರಿ ಅಂತ ಅಂಥವರು ಇರ್ತಾರೆ. ಸ್ವಲ್ಪ ಮೈ ಬಗ್ಗಿಸಿ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ, ಹೆಣ್ಣು ಮಕ್ಕಳು ಹಾಗೆ ಇರ್ತಾರೆ. ಯಶೋಧಾದೇವಿ ಆ ಮೊಸರು ಕಡಿಯೋದು ನಿಂತು ಹೋಗಿದೆ, ಎಲ್ಲರಲ್ಲಿ ಹೋಗಿದ್ದಾರಲ್ಲ ಅದಕ್ಕೆ ತಾನು ಕಡಿಯುತ್ತಾ ಇದ್ದಾಳೆ. ಆ ಕಡಿಯುವಾಗ ಹೇಗೆ ಕಡದ್ಲಾಕಿ ಕ್ರಿಯೆಯನ್ನು ಮಾಡುತ್ತಾ ಇದ್ದಾಳೆ, ದೇವರನ್ನು ನೆನೆಯುತ್ತಾ ಇದ್ದಾಳೆ. ಆಕೆಯ ಕಣ್ಣಿನ ಮುಂದೆ ಕೃಷ್ಣ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ. ಕಡಗೋಲು ಮೊಸರಲ್ಲಿ ಇಟ್ಟಿದ್ದಾಳೆ, ಕಡಗೋಲಿನ ಹಗ್ಗ ಕೈಯಲ್ಲಿದೆ, ಇನ್ನು ಕಡಗೋಲು ಎಲ್ಲಿ ಹಾರಿ ಹೋಗಲ್ಲ. ಹಗ್ಗ ಸೆಳೀತಾ ಇದ್ರೆ ಆಯಿತು, ಆ ಕೆಲಸ ಕೈ ಮಾಡ್ತಾನೆ ಇದೆ. ತಲೆ ದೇವರಲ್ಲಿ ಇಟ್ಟಿದ್ದಾಳೆ, ಆ ಕೃಷ್ಣನ ಚೇಷ್ಟೆಗಳೆಲ್ಲ ನೆನಪು ಮಾಡಿಕೊಳ್ತಾ ಇದ್ದಾಳೆ. ಅವು ಹೀಗೆ ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿ. ನಾವು ಸ್ವಲ್ಪ ನಮ್ಮಲ್ಲಿ ಹಾಡುಗಾರಿಕೆ ಕಡಿಮೆ. ಹಾಡುಗಾರಿಕೆ ಅಂತ ಹೇಳಿದರೆ ಹಳ್ಳಿ ಥರ ಹಾಡುಗಾರಿಕೆ ನಮ್ಮಲ್ಲಿ ಕಡಿಮೆ. ಆಗೇನೋ ಒಂದಿಷ್ಟು ಭಜನೆ ಅಂತೇಳಿ ಮಾಡಿರಬಹುದು, ಆದರೆ ಹಳ್ಳಿ ಥರ ಅಂದರೆ ಸಣ್ಣ 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 ಹಾಡುಗಳೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಹಾಡು ಹೇಳ್ತಾ ಕೆಲಸ ಮಾಡುವುದು ಎಂಬುದು ನಮ್ಮಲ್ಲಿಲ್ಲ, ಹಳ್ಳಿಯಲ್ಲಿ ಚೆನ್ನಾಗಿರುತ್ತೆ. ಆಕೆ ಕೃಷ್ಣನ ಚೇಷ್ಟೆಗಳನ್ನೇ ತನಗೆ ಬಂದ ಭಾಷೆಯಲ್ಲಿ, ತನಗೆ ಬಂದ ಭಾಷೆಯಲ್ಲಿ ಕೃಷ್ಣನ ಲೀಲೆಗಳನ್ನು, ಚೇಷ್ಟೆಗಳನ್ನು ವರ್ಣನೆ ಮಾಡುತ್ತಾ ವರ್ಣನೆ ಮಾಡುತ್ತಾ ಅದನ್ನು ಕಡಿತಾ ಇದ್ದಾಳೆ ಮೊಸರನ್ನು. ಇದೇ ನಮ್ಮ ದಾಸರು ಮಾಡಿದ್ದು. ಅವರು ಏನು ಮಾಡಿದರು? ದೇವರನ್ನೇ ವರ್ಣನೆ ಮಾಡಿದರು. ಅದಕ್ಕೆ ಹೇಳಿದರು, ಕೆಲಸಗಳು ಮಾಡಿ ಬಾಯಿ ಕೊಟ್ಟದ್ದಕ್ಕೆ ಸಾರ್ಥಕ ಆಗಲಿ ಅಂತ ವಿಶೇಷವಾಗಿ ಆಕೆ ಕಡಿತಾ ಇದ್ದಾಳೆ, ದೇವರ ಕುರಿತು ಗಾನ ಮಾಡ್ತಾ ಇದ್ದಾಳೆ. ನಾವು ಗಾನ ಮಾಡ್ತೀವಿ, ಮಾಡೋ ಕಾಲಕ್ಕೆ ಬಾಯಿಂದ ಪಟ 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 ಬರ್ತಾ ಇರುತ್ತೆ. ಬೆಳಿಗ್ಗೆದ್ದು ಅದು ಯಮಧರ್ಮರಾಜರ ಹತ್ರ ಈ ಜೀವಿಯನ್ನು ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋದ ಕಾಲಕ್ಕೆ ಯಮಧರ್ಮರಾಜರು ಕೇಳ್ತಾರಂತೆ, ಏನಾದರೂ ಪಾಪ ಮಾಡಿದ್ದೇನಪ್ಪ ನೀನು, ನೀನಾಗಿ ಹೇಳು. ಚಿತ್ರಗುಪ್ತರು ಕೇಳ್ತಾರೆ. ಅವಾಗ ಜೀವಿ, ಛೇ ನಾನಾ, ಪಾಪನೇ ಮಾಡಿಲ್ಲ ಅಂತ. ಅವಾಗ ದಂಡ ಒಂದಿಡ್ತಾರಂತೆ ತಲೆ ಮೇಲೆ. ದಂಡ ಇಟ್ಟ ಕೂಡಲೇ ಆ ಜೀವಿ ತನಗೆ ಗೊತ್ತಿಲ್ಲದೇನೆ ತಾನು ಮಾಡಿದ ಪ್ರತಿ ಒಂದು ಹೊರಗೆ ಮಾಡಿದ್ದು, ಒಳಗೊಳಗೆ ಮಾಡಿದ್ದು, ಮನಸ್ಸಿನಲ್ಲಿ ಮಾಡಿದ್ದು ಎಲ್ಲ ಹೇಳ್ತಾ ಹೋಗ್ಬಿಡ್ತಾರೆ. ಅಲ್ಲೇ ರೆಕಾರ್ಡ್ ಆಗ್ತಾ ಇರುತ್ತೆ ಎಲ್ಲ, ಮಿಕ್ಕವರು ನಿಂತಿರ್ತಾರೆಲ್ಲ. ನೋಡಪ್ಪ ನೀನೇ ಹೇಳಿದ್ದು, ಸೈಲೆಂಟ್ ಆಗಿಬಿಡ್ತಾನೆ. ನಾನು ಎಲ್ಲಿಗೆ ಅದನ್ನು ಕಂಪೇರ್ ಮಾಡಿದ್ದು ಅಂದರೆ, ಆ ವ್ಯಕ್ತಿ ತಾನು ಮಾಡಿದ ಪಾಪಗಳನ್ನು ಅಲ್ಲಿ ಹೇಳುವಾಗ ತನಗೆ ಗೊತ್ತಿಲ್ಲದೇನೆ ಹೇಳಿಬಿಡ್ತಾ ಇರ್ತಾನೆ. ಕೊನೆಗೆ ಹೇಳ್ತಾನೆ, ನೋಡಿ ಹೇಳಿದ್ದೆ ಅಂದರೆ ಹೌದಾ ನಾ ಹೇಳಿದ್ನ ಅಂತ. ಆ ರೀತಿಯಲ್ಲಿ ಬೆಳಿಗ್ಗೆ ನಮ್ಮ ತಲೆ ಮೇಲೆ ದಂಡ ಒಂದು ಬಿದ್ದ ಕೂಡಲೆ, ಯಾವ ದಂಡ, ತಂಬಿಗೆ ನೀರು ತಲೆ ಮೇಲೆ ಬಿದ್ದ ಕೂಡಲೆ ಶುರು ಆಗುತ್ತೆ. ಯಾವುದು? ಈ ಸ್ತೋತ್ರಗಳು ಹೇಳೋದು. ಆ ಜೀವಿ ತನ್ನ ಪಾಪಗಳು ಹೇಳ್ಕೊಂಡಂತೆ ನಾವು ಸ್ತೋತ್ರಗಳೆಲ್ಲ ಶುರು ಮಾಡ್ತೀವಿ. ಹೇಗಿರುತ್ತೆ? ಸರ 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 ತಲೆಯಲ್ಲಿ, ಇವತ್ತು ಇಷ್ಟು ಸ್ತೋತ್ರ ಕಂಪ್ಲೀಟ್ ಮಾಡಬೇಕು, ಇಷ್ಟು ಪಾರಾಯಣ ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಸರ 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 ಬಾಯಿಂದ ಬರ್ತಾ ಇರುತ್ತೆ. ಅದರ ಮಧ್ಯದಲ್ಲೇ ಎಲ್ಲ ಕೆಲಸಗಳ ಕುರಿತು ಮಾತಾಡ್ತಾ ಇರ್ತೀವಿ. ಅದಕ್ಕೆ ಮಧ್ಯೆ ಮರೆತು ಹೋದಾಗ ಮತ್ತು ಮೊದಲಿಗೆ ಬರ್ತಾ ಇರ್ತೀವಿ. ಈ ಥರ ನಮ್ಮ ಬಾಯಿಯಿಂದ ಹೇಳೋದಿರುತ್ತೆ. ನನ್ನ ಸೇರಿಸಿಕೊಂಡು ಹೇಳ್ತಾ ಇದ್ದೀನಿ, ನಾನೇನು ಹೊರತುಪಡಿಸಿಲ್ಲ ನನ್ನನ್ನು. ಎಲ್ಲರೂ ಅಂಥವ್ರೆ ನಾವು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆಕೆ ಹಾಡು ಹೇಳ್ತಾ ಇದ್ದಾರೆ. ಆ ಹಾಡು ಹೇಳುವಾಗ ಹಾಡಲ್ಲ, ತನ್ನ ಅನುಭವದ ನುಡಿಗಳನ್ನು ಹೇಳ್ತಾ ಇದ್ದಾಳೆ. ಈ ಕೃಷ್ಣ ಹೀಗೆ ಮಾಡಿದ್ದ, ಹೀಗೆ ಮಾಡಿದ್ದ ಅಂತ ಏನು ಅನುಭವ ಪಡೆದಿದ್ಲು, ಆ ಅನುಭವದ ನುಡಿಗಳನ್ನು ಅಲ್ಲಿ ಅನುಭವ ಸೇರಿಸಿ ನುಡಿಗಳನ್ನು ಹೇಳ್ತಾ ಇದ್ದಾಳೆ. ಆ ಅನುಭವ ಸೇರಿಸಿ ಹೇಳುವಾಗ ಅನುಭವದ ನೆನಪಾಗಬೇಕಲ್ಲ, ಅಲ್ಲಿ ಕೃಷ್ಣನ ನೆನಪಾಗಬೇಕಲ್ಲ. ಅವನು ಆಟ ಆಡಿದ್ದು, ಎಲ್ಲ ಮಾಡಿದ್ದು, ಎಲ್ಲ ನೆನಪಾಗ್ತಾ ಇದೆ, ಎಲ್ಲ ನೆನಪಾಗ್ತಾ ಇದೆ. ಇನ್ನು ಭಾಗವತದಲ್ಲಿ ತುಂಬ ವರ್ಣನೆ ಮಾಡಲಿಲ್ಲ, ಹೆಚ್ಚಿಗೆ ಅಲ್ಲಿ ಹೆಚ್ಚಿಗೆ ವರ್ಣನೆ ಮಾಡಲಿಲ್ಲ. ಎಷ್ಟು ಆಟ ಆಡಿದ್ದಾನೆ ಗೊತ್ತಾ ಈ ಮಹಾತ್ಮ ನೋಡಿ. ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಆ ತಾಯಿ ಆ ಕನ್ನಡಿ ಮುಂದೆ ಕೂತ್ಕೊಂಡು ಏನೋ ನೋಡಬೇಕು ಅಂತ ಹಿಕ್ಕೊಳ್ಳೋದು ಏನೋ ಮಾಡ್ತಿರ್ತಾರೆ. ಈ ಮಕ್ಕಳು ಸೈಲೆಂಟಾಗಿ ಹೋಗಿ ಅವರ ಹಿಂದೆ ಕುತ್ತಿಗೆ ಕೈ ಹಾಕಿ ಅವ್ರ ಮುಖ ಪಕ್ಕದಲ್ಲೇ ಮುಖ ಇಟ್ಟು ನೋಡ್ತಾ ಇರ್ತಾರೆ. ಆ ತಾಯಿ ನೋಡಿದರೆ ಅಮ್ಮ ನೋಡ್ತಾಳಲ್ಲ, ನಾನು ಆ ಕನ್ನಡಿಯಲ್ಲಿ ನೋಡಬೇಕು ಅಂತ ಅವರು ಹೀಗೆ ನೋಡ್ತಾ ಇರ್ತಾರೆ. ಇವನು ಹಾಗೆ ಮಾಡಿದ್ದ, ಆ ತಾಯಿಗೆ ನಗು ತಂದು ಕೊಟ್ಟಿದ್ದ. ಹಾಗೆ ಆ ತಾಯಿ ಹಿಕ್ಕೊಳ್ತಾ ಇದ್ರೆ ಆ ಹಣೆಗೆ ತಗೊಂಡು ತಾನೂ ಹಿಕ್ತಾ ಇದ್ದ. ಅಪ್ಪ ಚೆನ್ನಾಗಿ ಭಾಗವತದಲ್ಲಿ ಬರುತ್ತೆ, ಅಪ್ಪ ಹೊರಗೆ ಹೋಗ್ತಾ ಇದ್ರೆ ಅಪ್ಪನಿಗೆ ಚಪ್ಪಲಿ ತಂದು ಹಾಕಿದ್ದ. ಆ ಚಪ್ಪಲಿ ಹೇಗೆ ಆ ಎರಡೂ ಪಾದುಕೆಯನ್ನ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ದರ 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 ಹೋಗಿ ಅಪ್ಪನ ಕಾಲಿಗೆ ಹಾಕ್ತಾನೆ. ಅಪ್ಪಗೆ ಎಷ್ಟು ಖುಷಿ, ಅಯ್ಯೋ ಕೂಸು, ನನ್ನ ಚಪ್ಪಲಿ ತಲೆ ಮೇಲೆ ಇಟ್ಕೊಂಡು ಬಂದಲ್ಲಪ್ಪ ಇವ ಅಂಥೇಳಿ ಇದೆಲ್ಲ ಮಾಡಿದ್ದಾನೆ ಇವನು. ಒಂದ ಎರಡ ಇವನದ್ದು ಹಾಗೆ ಅವನು ಎಷ್ಟು ಮುದ್ರೆ ಹಾಕಿದ್ದಾನೆ ಅಂದರೆ, ಆಕೆ ವಿಶೇಷವಾಗಿ ಅವನನ್ನೇ ನೆನೀತಾ ಇದ್ದಾಳೆ. ಬರೀ ಕೂತಿಲ್ಲ, ಏನು ಮಾಡ್ತಾ ಇದ್ದಾಳೆ, ಮೊಸರನ್ನು ಕಡಿತಾ 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 ಇದ್ದಾಳೆ. ಆ ಕಡಿಯೋ ಕಾಲಕ್ಕೆ ಹೀಗೆ ಸ್ಟ್ರೈಟಾಗಿ ಕೂತ್ಕೊಂಡು ಕೈ ಹೀಗೆ ಅನ್ಲಿಕ್ಕಾಗಲ್ಲ, ಹೇಗೆ ಮಾಡ್ತೀರಾ, ಕೈ ಹೀಗಂದಾಗ ಈ ಬಾಡಿ ಪಾರ್ಟ್ ಹೀಗೆ ಹೊಟ್ಟೋಗುತ್ತೆ, ಇದು ಹೀಗೆ ಬರುತ್ತೆ ಹೀಗೆ ಬರುತ್ತೆ, ತಲೆಯೂ ಕದಲುತ್ತಾ ಇರುತ್ತೆ. ಹಾಡು ಹೇಳೋ ಕಾಲಕ್ಕೆ, ಹಾಡು ಹೇಳುತ್ತಾ ಇದು ಮಾಡೋ ಕಾಲಕ್ಕೆ, ಹಾಡಿಗೆ ತಕ್ಕಂತೆ ತಲೆಯೂ ಕುಣಿತಾ ಇದೆ, ಕೈಯೂ ಕುಣಿತಾ ಇದೆ, ಎಲ್ಲ ಆಕೆ ಹಾಡು ಹೇಳ್ತಾ ವಿಶೇಷವಾಗಿ ಮೊಸರು ಕಡಿತಾ ಇದ್ದಾಳೆ. ಅಂಥ ಕಾಲಕ್ಕೆ ಆಕೆ ಕೂದಲು ವಿಶೇಷವಾಗಿ ಗಂಟು ಹಾಕಿದ್ದಾಳೆ, ಅದರೊಳಗೆ ವಿಶೇಷವಾಗಿ ಪ್ರಸೂನ ನಿಕಾರಾಂ ಒಳ್ಳೆ ಹೂಗಳೆಲ್ಲ ಮುಡ್ಕೊಂಡಿದ್ದಾಳೆ. ಹಾ, ಆಕೆ ಆ ದೇವರ ವರ್ಣನೆ ಮಾಡುತ್ತಾ ಕಡಿಯೋ ಕಾಲಕ್ಕೆ, ತಲೆ ಅಲ್ಲಾಡುವ ಕಾಲಕ್ಕೆ ಆ ಕೂದಲು ತಲೆ ಕದಲಿತು, ಅದಕ್ಕೆ ಆ ಮುಡಿಯಲ್ಲಿರತಕ್ಕಂಥ ಹೂವುಗಳೆಲ್ಲ ಹೊರಗೆ ಬಂದು ಬೀಳಲಿಕ್ಕೆ ಶುರುವಾಯಿತು, ಎಲ್ಲ ಉದುರು ಬೀಳ್ತಾ ಇವೆ. ಉದ್ಗಚ್ಛತ್ ಕಬರಿ ಪ್ರಸೂನ ನಿಕರಾಂ, ಕಬರಿ ಅಂದರೆ ಮುಡಿ, ಕೂದಲಿನ ಮುಡಿ. ಹಾ, ಅಲ್ಲಿ ಹೇಳ್ತಾ ಇದ್ದಾರೆ ಕೂದಲು ಮುಡಿಯೂ ಬಿಚ್ಚುತ್ತಾ ಇತ್ತಂತೆ. ಅದಕ್ಕೆ ಗಂಟು ಹಾಕಿರ್ತಾರಲ್ಲ ಆಕೆ, ಹಾಗೂ ಹೀಗೂ ಹಾಗೂ ಹೀಗೂ ತಲೆ ಅಲ್ಲಾಡುವ ಕಾಲಕ್ಕೆ ಆ ಗಂಟು ಬಿಚ್ಚುತ್ತಾ ಇದೆ. ಗಂಟು ಬಿಚ್ಚಿದಾಗ ಚೂರು ಚೂರು ಹೂವು ಉದುರು ಬೀಳುತ್ತಾ ಇದೆ. ವೈರಾಗ್ಯ ಭಾಗ್ಯ ಪ್ರಿಯ ಸದ್ಗೀತಾತ್ಮ ಯಶೋನು ವರ್ಣನ ಪರಾಂ ಜ್ಞಾನಾನುಮೋದಿ ಹರಿಹಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ತನ್ನ ಮುಡಿಯಿಂದ ಆಕೆ ಕಡಿತಾ ಇರೋ ಕಾಲಕ್ಕೆ ತನ್ನ ಮುಡಿ ಬಿಚ್ಚುತ್ತಾ ಇರೋದಾಗಲಿ, ಆ ಮುಡಿಯಿಂದ ಹೂವುಗಳು ಉದುರಿ ಬೀಳುತ್ತಾ ಇರೋದಾಗಲಿ ಯಶೋದೆಗೆ ಗಮನ ಇದ್ದಿಲ್ಲ. ಬೀಳ್ತಾ ಇವೆ, ಆಕೆ ದೇವರಲ್ಲೇ ಮನಸ್ಸಿಟ್ಟಿದ್ದಾಳೆ, ಇದು ಹೋಗ್ತಾ ಇದ್ದದ್ದು ಗೊತ್ತಾಗಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಆಕೆಗೆ ಮಾಮೂಲಾಗಾದ್ರೆ ಹೇಗಿರ, ಸಾಮಾನ್ಯವಾಗಿ ಏನು ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಏನೋ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಥಟ್ಟನೆ ಹೂ ಬಿದಿರು ತಕ್ಕೊಳ್ಳಿ ಮತ್ತೆ ಇಟ್ಕೊಳ್ತಾರೆ, ಚೂರು ಮುಡಿ ಬಿಚ್ಚಿರು ಮತ್ತು ಥಟ್ಟನೆ ಅವ್ರಿಗೆ ಫೀಲ್ ಆಗತ್ತೆ ಕಟ್ಕೊಂಡ್ಬಿಡ್ತಾರೆ, ಹೌದಲ್ವೇ? ಆದರೆ ಇಲ್ಲಿ ಅದರ ಎಚ್ಚರವೇ ಇಲ್ಲ, ಅದರ ಕಡೆ ಗಮನವಿಲ್ಲ, ಗಮನ ದೇವರ ಕಡೆ ಇದೆ. ಇದೇ ವೈರಾಗ್ಯ ಅಂದರು. ವೈರಾಗ್ಯ ಅಂದರೆ ಏನು? ನಮ್ಮನ್ನು ನಮ್ಮ ಮನಸ್ಸನ್ನು ಸದಾ ಸೆಳೆಯುವಂಥದ್ದೇ ಸಂಸಾರ. ಇದು ಕೂದಲಿನ ಮುಡಿಯಾಗಿರಬಹುದು, ಮುಡಿಯಿಂದ ಉದುರುವಂಥ ಹೂವುಗಳಾಗಿರಬಹುದು, ಅಥವಾ ನಾನಾ ತೊಂದರೆಗಳಾಗಿರಬಹುದು, ಏನೇ ಆಗಿರಬಹುದು, ನಮ್ಮನ್ನು ತನ್ನ ಕಡೆಗೆ ಸೆಳೆಯೋದೇ ಸಂಸಾರ, ಹೌದಲ್ವೋ? ಆ ನಮ್ಮನ್ನು ಸೆಳೆಯುವ ಸಂಸಾರ ಮೊದಲಿಂದ ಇದ್ದದ್ದು ಈಗಲೂ ಹಾಗೆ ಇದೆ. ಹಾಗಿದ್ದಾಗಲೂ ದೇವರ ಕಡೆಯೇ ಗಮನ ಕೊಡತಾ, ಅದರ ಕಡೆ ಗಮನ ಕೊಡದಿರುವುದೇ ವೈರಾಗ್ಯ, ಇನ್ನೇನಿಲ್ಲ. ಆಕೆ ಸಹಜವಾಗಿ ಹೋಗಬೇಕಾದ ಅಲ್ಲಿಗೆ ಮನಸ್ಸು ದೇವರ ಕಡೆ ಕಳಿಸಿದ್ದಾಳೆ, ಅದಕ್ಕೆ ಅದು ಏನು ನಡೆಯುತ್ತಾ ಇದ್ರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆಕೆ ಏನು ಭಾಗ್ಯ ಬಂದಿದೆ, ಯದ್ಯಪಿ ಕೂದಲು ಮುಡಿ ಹಾಕಿ ಅಲ್ಲಿಟ್ಟ ಹೂವು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಹೂವು ಭಾಗ್ಯ ವಸ್ತು. ಅರಿಶಿಣ, ಕುಂಕುಮ, ಪುಷ್ಪ ಇದು ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಭಾಗ್ಯ ವಸ್ತು ಅಂತ ಕೊಡ್ತಾರೆ. ಆದರೆ ಆ ಭಾಗ್ಯ ವಸ್ತು ಬಿದ್ದೋಗ್ತಾ ಇದೆ ಆಕಿದು. ಅಯ್ಯೋ ಭಾಗ್ಯ ಹೋಯಿತಲ್ಲ ಅಂದರೆ ಆಕೆಗೆ ಇನ್ನೊಂದು ಭಾಗ್ಯ ಬರ್ತಾ ಇದೆ ಅಲ್ಲಿ. ಯಾವುದು? ವೈರಾಗ್ಯ ಭಾಗ್ಯ ಬರ್ತಾ ಇದೆ ಆಕೆಗೆ. ಯಪ್ಪ, ಏನು ವೈರಾಗ್ಯ ಇದು? ಹೂವು ಯಾವುದು ನೆನಪಿಲ್ಲ, ದೇವರ ಕಡೆಯೇ ಮನಸ್ಸಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ತನ್ನ ಹೃದಯದಲ್ಲಿರುವ ಪುಷ್ಪವನ್ನ ದೇವರಿಗೆ ಕೊಡ್ತಾ ಇದ್ದಾಳೆ. ಮನಸ್ಸೆಂಬ ಪುಷ್ಪ ದೇವರಿಗೆ ಕೊಡುವಾಗ ಹೊರಗಿನ ಪುಷ್ಪ ಬಿದ್ದು ಹೋಗ್ತಾ ಇತ್ತು. ಅದಕ್ಕೆ ಈಕೆಗೆ ಪುಷ್ಪ ಹೆಣ್ಣು ಮಕ್ಕಳಿಗೆ ಭಾಗ್ಯ. ಆ ಪುಷ್ಪ ಯಾವುದು ಅಂದ್ರೆ ಹೊರಗಿನ ಪುಷ್ಪಕ್ಕಿಂತ ಒಳಗಿನ ಪುಷ್ಪ ಭಾಗ್ಯ, ಅದು ಸಿಗೋದೇ ಇಲ್ಲ ಅಂತ. ಮನಸ್ಸೆಂಬ ಪುಷ್ಪವನ್ನ ದೇವರಿಗೆ ಕೊಡ್ತಾ ಭಾಗ್ಯವಂತಳಾಗಿದ್ಲು. ಅಂಥ ಭಾಗ್ಯವಂತರಿಗೆ ಪ್ರಿಯನಾದವ ಇವ, ಅವರನ್ನ ತನ್ನ ಪ್ರಿಯರನ್ನಾಗಿ ಮಾಡಿಕೊಳ್ಳುವವ ಇವ, ಅವರನ್ನ ಪ್ರೀತಿ ಮಾಡುವವ ಇವ. ಅದಕ್ಕೆ ಉದ್ಗಚ್ಚತ್ ಕಬರಿ ಪ್ರಸೂನ ನಿಕರಾಂ ಜನನೀ ವೈರಾಗ್ಯ ಭಾಗ್ಯ ಪ್ರಿಯ. ವೈರಾಗ್ಯ ಭಾಗ್ಯರು ಯಾರಿರ್ತಾರೋ, ವೈರಾಗ್ಯವನ್ನೇ ಭಾಗ್ಯವಾಗಿ ಪಡೆದವರು ಯಾರಿರ್ತಾರಲ್ಲ ಅವರಿಗೆ ಪ್ರಿಯನಾದವ. ಇನ್ನು ಹೇಳ್ತಾರೆ, ಸದ್ಗೀತಾತ್ಮ ಯಶೋನು ವರ್ಣನ ಪರಾಂ ಜ್ಞಾನಾನುಮೋದಿ ಹರಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಇನ್ನ ಆಕೆ ಹಾಡು ಹೇಳ್ತಾ ಇದ್ಲು. ಎಂಥ ಹಾಡು ಅಂದರೆ, ಸತ್ ಗೀತ ಆತ್ಮ ಯಶೋ ಅನುವರ್ಣನ ಪರಾಂ. ಆತ್ಮಯಶ ನೋಡಿ, ಆತ್ಮ ಯಶಸ್ಸು ಅಂದರೆ, ಆತ್ಮ ಅಂದರೆ ಭಗವಂತ, ಭಗವಂತನ ಯಶಸ್ಸು. ಆ ಭಗವಂತನ ಯಶಸ್ಸನ್ನು ಸದ್ಗೀತ, ಸದ್ಗೀತ ಅಂದರು, ಬರೀ ಗೀತ ಅಂತ ಹೇಳಿಲ್ಲ, ಸದ್ಗೀತ ಅಂತ ಹೇಳಿದರು. ಅಂದರೆ ಆ ಒಂದು ಗಾನದಲ್ಲಿ ಮೈ ಮರತ ಇದೆ, ಮೈ ಮರೆತು ಗಾನ ಮಾಡ್ತಾ ಇದ್ದಾಳೆ, ದೇವರಲ್ಲೇ ಮನಸ್ಸಿಟ್ಟು ಗಾನ ಮಾಡ್ತಾ ಇದ್ದಾಳೆ. ಅದಕ್ಕದು ಸದ್ಗೀತ ಆಗತ್ತೆ. ನಮ್ದು ಸದ್ಗೀತ ಅಲ್ಲ, ನಾವು ದೇವರಲ್ಲೇ ಮನಸ್ಸಿಡಲ್ಲ, ಹಾಡೋದೆಲ್ಲ ಮುಗಿದೋಗಿರುತ್ತೆ, ಅದು ಸದ್ಗೀತ ಹೇಗಾಗುತ್ತೆ ಬರೀ ಗೀತ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಸದ್ಗೀತ. ಎಂಥ ಗೀತ ಅದು? ಆತ್ಮ ಯಶೋ, ತನ್ನದ್ದೇ ಆದ ಭಗವಂತನದ್ದೇ ವಿಶೇಷವಾಗಿರತಕ್ಕಂಥ ಯಶಸ್ಸು. ಹೇಗೆ ಮಾಡಿದ, ಹೇಗೆ ಮಾಡಿದ, ಹೇಗೆ ಮಾಡಿದ ಅಂತ ಆ ಯಶಸ್ಸನ್ನ ವರ್ಣನ ಪರಾಮ್ ಅಂತ ಹೇಳಿಲ್ಲ. ಎಂಥದ್ದು? ಅನುವರ್ಣನ ಪರಾಮ್, ವಿಶೇಷವಾಗಿ ಅನುಸರಿಸಿ ಹಾಡ್ತಾ ಇದ್ಲಂತೆ. ಅಲ್ಲಿ ಹೇಳ್ತಾರೆ ಸತ್ ಅಂದರೆ ಜ್ಞಾನಿಗಳಾದಂಥ ಮಹಾತ್ಮರು. ಸದ್ಗೀತ ದೊಡ್ಡವರೇ, ಬ್ರಹ್ಮಾದಿ ದೇವತೆಗಳೇ ಗಾನ ಮಾಡುವಂಥ ಯಾವುದು? ದೇವರ ಯಶಸ್ಸು. ಬ್ರಹ್ಮಾದಿ ದೇವತೆಗಳೇ ಗಾನ ಮಾಡುವಂಥ, ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೇ ಮೈ ಮರೆತು ಗಾನ ಮಾಡುವಂಥ ದೇವರ ಯಶಸ್ಸು, ಅದನ್ನ ಸತ್ಗೀತ ದೊಡ್ಡವರಿಂದ ಗಾನ ಮಾಡಲ್ಪಟ್ಟ ಆತ್ಮ ಯಶೋ ಅನುವರ್ಣನ ಪರಾಂ, ಅವರು ದೊಡ್ಡವರು ಹೇಗೆ ಹೇಳಿದ್ದಾರೋ ಹಾಗೆ ಹೇಳ್ತಾ ಇದ್ದಾಳಂತೆ. ಅಂದರೆ ದೇವರನ್ನ ಕುರಿತು ನಾವು ವರ್ಣನೆ ಮಾಡಬೇಕಾದರೆ ದೊಡ್ಡವರ ಹಾದಿಯಲ್ಲಿ ಹೋಗಬೇಕು ನಾವು. ಅದನ್ನು ಹೇಳ್ತಾರೆ ಸತ್ಗೀತಾತ್ಮ ಯಶೋನು ವರ್ಣನ ಪರಾಂ, ತನ್ನ ಯಶಸ್ಸನ್ನೇ ವರ್ಣನೆ ಮಾಡ್ತಾ ಇದ್ದಾಳೆ, ಅದರಲ್ಲೇ ತೊಡಗಿದ್ದಾಳೆ. ಅದಕ್ಕೆ ದೇವ ಬಂದ, ಮೊದಲು ಆಕೆ ಎಲ್ಲ ಮೈ ಮರೆತದ್ದಕ್ಕೆ ವೈರಾಗ್ಯ ಭಾಗ್ಯನಾದವ ಬರ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಎರಡನೇ ಆಕೆಯಲ್ಲಿ ಮೊದಲನೆಯದು ವೈರಾಗ್ಯ ಗುಣ ಬಂದಿತ್ತು, ಇವನು ವೈರಾಗ್ಯ ಭಾಗ್ಯ ಪ್ರಿಯನಾಗಿ ಬಂದ. ಅದರೊಳಗೆ ಎರಡನೇ ಗುಣ ಕಾಣಿಸ್ತು, ಇವನ ಗುಣವನ್ನ ಗಾನ ಮಾಡ್ತಾ ಇದ್ದಾಳಲ್ಲ ಅದಕ್ಕೆ ಜ್ಞಾನಾನುಮೋದಿ ಹರಿಹಿ. ವಿಶೇಷವಾಗಿರತಕ್ಕಂಥ ಭಗವಂತನ ಗುಣಗಾನವನ್ನ ಮಾಡಬೇಕಾದರೆ ಜ್ಞಾನ ಇರಬೇಕಲ್ಲ, ಆ ಜ್ಞಾನ ಏನಿರುತ್ತೆ ಅದನ್ನ ಅನುಮೋದಿ ಹರಿಹಿ, ವಿಶೇಷವಾಗಿ ಆ ಜ್ಞಾನವನ್ನ ಅನುಸರಿಸಿ ಮೋದಿ ಸಂತೋಷ ಪಡುವವ ಅಂಥ ಸ್ವಾಮಿ ಹತ್ತಿರ ಬರ್ತಾ ಇದ್ದಾನೆ. ಅವಾಗ ದಧ್ನೋ ನಿರ್ಮಥನೋದ್ಯತಾಂ. ಆ ಮೊಸರನ್ನ ಕಡಿಯದಲ್ಲಿ ವಿಶೇಷವಾಗಿ ಚೆನ್ನಾಗಿ ತೊಡಗಿದ್ದಾಳಂತ. ಅದರಲ್ಲಿ ಅಲ್ಲಿ ದೇವನ ಚಿಂತನೆ ಮಾಡ್ತಾ ಕೈ ಹಿಡ್ಕೊಂಡು ಹೀಗೆ ಕೂತಿಲ್ಲ, ಅದು ಸರಸರ ಸರಸರ ಸರಣೆ ಬರ್ತಾ ಇದೆ. ಅಲ್ಲ, ಎರಡೂ ಹೇಗೆ ಬರ್ಲಿಕ್ಕೆ ಸಾಧ್ಯ? ಒಂದಾ ದೇವರಲ್ಲಿ ಮನಸ್ಸಿರ್ಬೇಕು, ಒಂದಾ ಮೊಸರು ಕಡಿತಾ ಇರ್ಬೇಕು. ಮೊಸರು ಅಷ್ಟೇ ವೇಗವಾಗಿ ಚೆನ್ನಾಗಿ ಕಡಿತಾ ಇದ್ದಾಳೆ, ಮನಸ್ಸು ಇಟ್ಟಿದ್ದಾಳೆ. ಅಂದರೆ ಅಲ್ಲಿ ಸೂತ್ರ ಹೇಳಿಕೊಡ್ತಾ ಇದ್ದಾರೆ, ನೀವು ದೇವರಲ್ಲಿ ಮನಸ್ಸಿಡೋದು ಶುರು ಮಾಡಿ ನಿಮ್ಮ ಕೆಲಸ ದೇವರು ತಾನಾಗೆ ಮಾಡಿಸ್ತಾನೆ ಎಂಬುದು ಚೆನ್ನಾಗಿ ತೋರಿಕೊಡ್ತಾರೆ. ದಧ್ನೋ ನಿರ್ಮಥನೋದ್ಯತ. ಇಷ್ಟು ಮಾಡುವ ಕಾಲಕ್ಕೆ ಅದು ಹೇಳ್ತಾ ಇದ್ದಾರೆ, ಇಫ್ ಯು ಡೂ ಲೈಕ್ ದಿಸ್, ಇಫ್ ಯು ಆರ್ ಇನ್ ದ ಕರೆಕ್ಟ್ ವೇ, ಹೌದಲ್ವೋ, ದೇರ್ ಶುಡ್ ಬಿ ಸಮ್ ಇಂಡಿಕೇಶನ್. ಅದು ನಿಮ್ಗೆ ತಕ್ಕಂತೆ ಒಂದು ಇಂಡಿಕೇಶನ್ ಇರಬೇಕು ನೋಡಿ, ಯಾಕೆ ಯು ಆರ್ ಇನ್ ದ ರೈಟ್ ವೇ ಅಂತ. ಅದಕ್ಕೆ ಆಕಿಷ್ಟೆಲ್ಲ ಮಾಡುವಾಗ ಅಲ್ಲೊಂದು ಇಂಡಿಕೇಶನ್ ಬರ್ತಾ ಇದೇನು, ಪ್ರೇಮಾಶ್ರಮುದಿತ ಪ್ರೇಮಾಶ್ರುಧಾರಾಂ. ಆಕೆಗೆ ವಿಶೇಷವಾಗಿ ದೇವರ ಮೇಲೆ ಅವನನ್ನು ನೆನೆದು 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 ಪ್ರೀತಿ ಉಕ್ಕುತ್ತಾ ಇದೆ. ಆ ಪ್ರೀತಿ ಉಕ್ಕಿದ್ದು ಕಣ್ಣಿನ ಮೂಲಕ ಬರ್ತಾ ಇದೆಯಂತೆ. ಹೇಳ್ತಾ ಇದ್ದಾರೆ ಅಲ್ಲಿ ಅಶ್ರುಧಾರ, ಕಣ್ಣೀರು ಬರ್ತಾ ಇದೆ. ಆ ಕಣ್ಣೀರೆಂಥದ್ದು, ಅತ್ತದ್ದಕ್ಕೆ ಬಂದದ್ದು, ಅಳುಯಾಗಿ ಬರುತ್ತೆ ದುಃಖದಿಂದ. ಅಲ್ಲ ಅಂದರು, ಇಲ್ಲಿ ದುಃಖದ ಪ್ರಸಕ್ತಿಯೇ ಇಲ್ಲ, ಇವನನ್ನು ನೆನೆದದ್ದಕ್ಕೆ ದುಃಖ ಬರಲಿಕ್ಕೆ ಸಾಧ್ಯ? ಅಂದರೆ ಪ್ರೇಮಾಶ್ರುಧಾರ, ಪ್ರೇಮದಿಂದ ಕೂಡಿಕೊಂಡ, ಪ್ರೇಮ ಉಕ್ಕಿ ಬಂದಂಥ ಅಶ್ರುಧಾರ ಅಂದರೆ ಆನಂದ ಭರಿತವಾದ ಆ ಧಾರ ಬರ್ತಾ ಇದೆ. ನಿಜ ಪ್ರೇಮ್ಣ ಮಂದಂ ಉಪಾಜಗಾಮ ಜನನೀ. ಆಕೆಗೆ ನೋಡ್ತಾ ಇದ್ದಾನೆ, ದೂರ ಇದ್ದಾನೆ. ಈಕೆ ವಿಶೇಷವಾಗಿ ಕಡಿತಾ ಇದ್ದಾಳೆ. ಕಡಿತಾ ಇರುವಾಗ ನಮ್ಮ ತಲೆಯಲ್ಲಿ ಆ ಚಿತ್ರಣ ಬರಬೇಕು. ಆ ಗೋಕುಲಕ್ಕಲ್ಲಿ ಹೋಗಿದ್ವಿ, ಗೋಕುಲ ವೃಂದಾವನ ಎಲ್ಲ, ಅಲ್ಲಿ ಯಶೋಧಾದೇವಿ ಮನೆ ದೊಡ್ಡ ಮನೆ, ಅಲ್ಲೆಲ್ಲ ಕೃಷ್ಣ ತಿರುಗಾಡ್ತಾ ಇದ್ದದ್ದು. ಇರಲಿ, ಈಗ ಆ ಮನೆ ಹೋಗಿ ಆ ಮನೆ ಕುರುಹಾಗಿ ಬೇರೆ ಮನೆ ಇರಲಿ, ನಮಗಂತೂ ಆ ವಾತಾವರಣ ಇದು. ಆ ದೊಡ್ಡ ಮನೆ, ನಂದಗೋಪನ ಮನೆ, ಆ ಮನೆಯಲ್ಲಿ ಆಕೆ ಒಂದು ಕಡೆ ಕೂತ್ಕೊಂಡು ಕಡೀತಾ ಇದ್ರೆ ಅಲ್ಲೋ ಮೂಲೆಗಿದ್ದ ಕೃಷ್ಣ ಈಕೆಯನ್ನು ನೋಡಿ ಮೆಲ್ಲ ಮೆಲ್ಲನೆ ಬರ್ತಾ ಇದ್ದಾರಂತೆ. ಮಂದಂ ಪ್ರೇಮಣ ಹೇಳ್ತಾ ಇದ್ದಾರೆ, ನಿಜ ಪ್ರೇಮಣ ಅಂತ ಸ್ವಾಮಿ. ಇಲ್ಲಿ ನೋಡಿ, ಪ್ರೇಮಣ ಮಂದಂ ಉಪಾಜಗಾಮ ಅಂತ ಹೇಳಿಲ್ಲ, ಪ್ರೀತಿಯಿಂದ ಮುಂದಕ್ಕೆ ಬಂದ. ಆವಾಗ ಮತ್ತು ಬರುತ್ತೆ, ಯಾಕೆ ಅನ್ಬಾರ್ದು ಅಂದರೆ, ಈ ಪ್ರೀತಿ ಎಂಬುದು ನಮ್ಮಲ್ಲಿ ಇನ್ಸ್ಟಂಟ್ ಬರುತ್ತೆ ಹೊರಟೋಗುತ್ತೆ. ಈ ಕರೆಂಟ್ ಲೂಸ್ ಕನೆಕ್ಷನ್ ಇರುತ್ತಲ್ಲ ಆ ಥರ. ಇವಾಗ ನೋಡಿ, ಯಾವುದು ಹೊರಗಿನ ಲೈಟ್ ಇದೆ, ಯಾವುದು BBMP ಅವರು ಹಾಕಿದ್ದು ಆ ಲೈಟು, ಸ್ಟ್ರೀಟ್ ಲೈಟ್ ಹಾಕಿರ್ತಾರೆ. ಆ ಸ್ಟ್ರೀಟ್ ಲೈಟು ಅದು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ದೇವರಿಗೆ ಗೊತ್ತು. ಇದ್ದಕ್ಕಿದ್ದಂಗೆ ಎಲ್ಲ ಬೆಳಕಾಗಿರುತ್ತೆ, ಹೌದಲ್ಲಪ್ಪ ಅಂತ ಓಡಾಡ್ಲಿಕ್ಕೆ ಹೋದ್ರೆ ಥಟ್ಟನೆ ಹೊರಟೋಗ್ತಾ ಇರುತ್ತೆ. ನಮ್ಮ ಪ್ರೀತಿಯೂ ಅಂಥದ್ದೇ, ನಮ್ಮ ಪ್ರೀತಿ ಅಂಥದ್ದೇ, ನಮ್ಮ ಸುತ್ತಿದ್ದವರ ಪ್ರೀತಿ ಅಂಥದ್ದೇ. ಯಾವಾಗ ಬೆಳಕುತ್ತೋ ಬೆಳಗಿದಾಗ ಯಪ್ಪ ಇಂದ್ರಲೋಕದ ಥರ ಕಾಣಿಸ್ತಾ ಇರುತ್ತೆ, ಕತ್ತಲಾದರೆ ಕೃಷ್ಣಾರ್ಪಣ ಹಲ್ಲು ಮುರಿಯುತ್ತೆ. ಅದೇ ಥರ ನಮ್ಮವರು ಏನು ಪ್ರೀತಿಗಳು ಮಾಡ್ತಾರಲ್ವಾ, ಏನ್ರಿ ನೀವೇ ಇಂದ್ರ ಚಂದ್ರ ಅಂತ ಹೇಳಿ ಇನ್ನೇನು ಮೇಲಿಂದ ನಾವೇ ಹಾರಿ ಹಲ್ಲು ಮುರುಕುಂಬೋದು, ಒಂದೇ ಒಂದು ಕಡಿಮೆ ಇರುತ್ತೆ, ಅಷ್ಟು ನಮ್ಮನ್ನು ಎಬ್ಬಿಸ್ಬಿಟ್ಟಿರ್ತಾರೆ, ಹೌದಲ್ವೋ. ಅವ್ರಿಗೆ ಬೇಡ ಅನ್ನಿಸ್ತಾ ಅದೇ ಕೈ ಮತ್ತು ಹೀಗೂ ತರಲ್ಲ, ಅಲ್ಲೇ ಹೀಗೆ ಸರಿಸ್ಬಿಡ್ತಾರೆ, ಮೇಲಿದೋ ದೊಡ್ಡಂತ ಅಲ್ಲೇ ಬಿಡ್ಬೇಕು. ಅದಕ್ಕೆ ನಮ್ಮ ಪ್ರೀತಿಗಳೆಲ್ಲ ಲೂಸ್ ಕಾಂಟ್ಯಾಕ್ಟ್ ಥರ ಬರುತ್ತು ಹೋಗುತ್ತದೆ, ನಂಬಿಕೆ ಇಲ್ಲ. ಇದನ್ನು ನಂಬಿಕೊಂಡ್ರೆ ಖಚಿತವಾಗಿ ದುಃಖ ಭಾಗ್ಭವೇ, ವಿಶೇಷ ದುಃಖ ಅವನಿಗೆ ಒಂದೇ ಬರುತ್ತೆ ಅಂತ ಅರ್ಥ. ಆದರೆ ಸ್ವಾಮಿಯ ಪ್ರೀತಿ ಅಂಥದ್ದು ಅದು ಹೇಳ್ತಾರೆ ನಿಜ ಪ್ರೇಮಣ. ಈಗ ನಾವು ಅವನನ್ನ ಕುರಿತು ಹಾಡು ಹೇಳಿದಾಗ, ಅವನ ಕುರಿತು ಸಂತೋಷ ಪಟ್ಟಾಗ ಅವನಿಗೆ ಪ್ರೀತಿ ಬಂದದ್ದಲ್ಲ, ನಾವು ಅವನ ಕುರಿತು ಎಚ್ಚರವೇ ಇಲ್ಲದೆ ಕರ್ಮದ ಬಂಧದಲ್ಲಿ ಬಿದ್ದು ದೇವರ ನೆನಪೇ ಇಲ್ಲದೆ ಪ್ರಾಣಿಗಳಂತೆ ಓಡಾಡತಾ ಇರುವಾಗಲೂ ಅವನ ಪ್ರೀತಿ ಹಾಗೇ ಇತ್ತು. ಈಗ ನಾವು ಅವನ ಕುರಿತು ಮೈಮರೆತು ಹಾಡು ಹೇಳ್ತಾ ಇದ್ದಾಗಲೂ ಅದೇ ಪ್ರೀತಿ ಇದೆ. ಓನ್ಲಿ ಅಂದರೆ ಕಾನ್ಸ್ಟೆಂಟ್, ಆಲ್ವೇಸ್ ಕಾನ್ಸ್ಟೆಂಟ್ ನಮ್ಮ ಮೇಲೆ. ಅದಕ್ಕೆ ಆ ಪ್ರೀತಿ ಹೆಚ್ಚು ಕಮ್ಮಿ ಇಲ್ಲ, ಹಾಗೇ ಇದೆ, ಅನಾದಿಯಿಂದ ಇದೆ, ಅನಂತ ಕಾಲದವರೆಗೆ ಇರುತ್ತೆ. ಅದಕ್ಕೆ ಅವನ ಪ್ರೀತಿಯನ್ನು ನಿಜ ಪ್ರೇಮ ಅಂತ ಕರೆದರು. ಎಂಥ ಶಬ್ದಗಳು ಅದರಾದರ ಹಾಕ್ತಾರೆ, ಅದರ ಬೆಲೆ, ಅದರ ಭಾರ ಅರ್ಥಾದವರಿಗೆ ಆಗುತ್ತೆ. ನಿಜ ಪ್ರೇಮಣ, ನಿಜವಾದ ಪ್ರೇಮ, ಮುರಿಯದೇ ಇರುವ ಪ್ರೇಮ ನಮ್ಮಲ್ಲಿ ಏನಿರುತ್ತೆ ಗೊತ್ತೋ? ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಕಾಣಿಸಿದಾಗ ಪ್ರೀತಿ ಮಾಡುತ್ತಾರೆ, ದೋಷಗಳು ಕಂಡಾಗ ದೂರ ಆಗಿಬಿಡುತ್ತಾರೆ ಅಲ್ಲವೇ? ದೋಷಗಳು ಕಂಡಾಗ ನಾವು ಅಷ್ಟೆ, ಎಲ್ಲರೂ ಅಷ್ಟೆ, ದೂರ ಹೊರಟೋಗ್ತೀವಿ, ಬೇಡಪ್ಪ ನಿಮ್ಮ ಸಹವಾಸ. ಆದರೆ ದೋಷಗಳ ಸಹಿತವಾಗಿ ನಮ್ಮನ್ನು ಅನಾದಿಯಿಂದ ಪ್ರೀತಿ ಮಾಡುತ್ತಾ ಇರುವವನೇ ನಮ್ಮ ಸ್ವಾಮಿ ಅಲ್ಲವೇ? ಅದಕ್ಕೆ ಅವನ ಪ್ರೀತಿ ನಿಜ ಪ್ರೇಮ. ನಾವು ಅವನ ಮುಖ ನೋಡದಿದ್ರೂ ಅಷ್ಟೇ ಪ್ರೀತಿ, ಬೈದರೂ ಅಷ್ಟೇ ಪ್ರೀತಿ, ಎಲ್ಲ ರೀತಿಯಲ್ಲೂ ಆ ಸ್ವಾಮಿ ಅಷ್ಟೇ ಪ್ರೀತಿ ಇದೆ. ಆದ ಕಾರಣ ನಿಜ ಪ್ರೇಮಣ ಮಂದಂ ಉಪಾಜಗಾಮ, ಮೆಲ್ಲನೆ ಬಂದಂತೆ. ಅಂದರೆ ಅಲ್ಲಿ ನೋಡಿ, ತಾನು ರಭಸದಿಂದ ಬಂದು ಹಿಡ್ಕೊಂಡು ಆಕೆ ಏನಪ್ಪ ಏನಾಯಿತು ಹಾಗಿಲ್ಲ, ಆಕೆ ಮಾಡುವ ಕೆಲಸಕ್ಕೆ ತೊಂದರೆ ಕೊಡಲಿಲ್ಲ, ಆಕೆ ತನ್ನಲ್ಲಿ ಮನಸ್ಸಿಟ್ಟದ್ದಕ್ಕೆ ತೊಂದರೆ ಕೊಡಲಿಲ್ಲ, ಮೆಲ್ಲನೆ ಬಂದ, ಆ ಅಮ್ಮನ ಹತ್ರ ನೋಡ್ತಾ ಇದ್ದಾನೆ. ಅದರಲ್ಲೂ ನೋಡಿ, ಅವನಿಗೆ ಆಕೆ ಮೈಮರೆತು ತನ್ನನ್ನೇ ಚಿಂತನೆ ಮಾಡುವುದು ಸಂತೋಷ ಕೊಡ್ತಾ ಇದೆ. ಅದಕ್ಕೆ ಮೆಲ್ಲಕ್ಕೆ ಆಕೆಯನ್ನು ನೋಡ್ತಾ ಅಲ್ಲಿಂದ ದೂರದಿಂದ ಬರ್ತಾ ಇದ್ದಾನೆ. ಜನನೀಂ ಮಂದಮುಪಾಜಗಾಮ ಭಕ್ತೈಕ ವಶ್ಯ ಪ್ರಭು, ಭಕ್ತರಿಗೆ ಮಾತ್ರ ಒಲಿತಾನ ಅವನು, ಭಕ್ತಿಗೆ ಮಾತ್ರ ಒಲಿತಾನೆ, ಇನ್ಯಾವುದಕ್ಕೂ ಒಲಿಯಲ್ಲ, ಪ್ರೀತಿಗೆ ಮಾತ್ರ. ಅಂದರೆ ಕಾನ್ಸ್ಟ್ಯಾಂಟ್ ಆಗಿರುವ ಪ್ರೀತಿಗೆ ಮಾತ್ರ ಒಲಿಯತಕ್ಕಂಥವ ಅವ. ಫ್ಲಕ್ಚುಯೇಟಿಂಗ್ ಪ್ರೀತಿ, ಅದು ಫ್ಲಕ್ಚುಯೇಟಿಂಗ್ ಆಗಿದ್ರೆ ಅದು ಪ್ರೀತಿಯೇ ಅಲ್ಲ. ಪ್ರೀತಿ ಅಂದರೇನೆ ಏನು? ಸದಾ ಹೇಳ್ತಾರೆ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ನಿರಂತರ ಪ್ರೇಮ ಪ್ರವಾಹ ಇರಬೇಕು ಅದು ಭಕ್ತಿ ಅಂದರೆ. ಮಧ್ಯೆ ಮಧ್ಯೆ ಏನು ತೊಂದರೆಗಳು ಬಂದರೂ ಕಟ್ ಆಗಬಾರದು. ನಮಗೆ ತೊಂದರೆಗಳು ಬಂದಾಗ ನಮ್ಮ ಪ್ರೀತಿಯೆಲ್ಲ ಕಟ್ ಆಗ್ತಾ ಇರುತ್ತೆ, ಮನುಷ್ಯರ ಮೇಲೂ ಅಷ್ಟೇ, ದೇವರ ಮೇಲೂ ಅಷ್ಟೇ, ಎಲ್ಲ ಪ್ರೀತಿ ಕಟ್ಟಾಗ್ತಾ ಇರುತ್ತೆ. ಇನ್ನೂ ಕೆಲವು ಕಾಲಕ್ಕೆ ದುಃಖಗಳು ಬಂದಾಗ ಎಲ್ಲೇರಿ ನಿಮ್ಮ ದೇವರು ಅಂತ ದೇವರನ್ನೇ ಬೈಲಿಕ್ಕೆ ಹೋಗ್ಬಿಡ್ತಾ ಇರ್ತೀವಿ. ಹೌದು, ಆದ ಕಾರಣ ನಮಗಿನ್ನ ನಿಜವಾಗಿ ಹೇಳಬೇಕಾದರೆ ಶ್ರೀಮದ್ ಆಚಾರ್ಯರು ಜಯತೀರ್ಥರು ಭಕ್ತಿಗೆ ಏನು ನಿರ್ವಚನ ಕೊಟ್ಟಿದ್ದಾರಲ್ಲ, ಏನು ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಹೇಳಿದಾರಲ್ಲ, ಅಂಥ ಪ್ರವಾಹ ರೂಪವಾದ ಭಕ್ತಿ ನಮ್ಮಲ್ಲಿ ಇನ್ನೂ ಹುಟ್ಟಲೇ ಇಲ್ಲ. ಸೋ ನಮ್ಮಲ್ಲಿ ಭಕ್ತಿ ಇನ್ನ ಹೆಜ್ಜೆ ಹಾಕಿಲ್ಲ. ಸೋ ನಾವು ಭಕ್ತರು ಅಲ್ಲ, ಇದ್ದದ್ದು ಒಪ್ಪಿಕೊಳ್ಳಿಕ್ಕೆ ಏನೂ ಇಲ್ಲ. ಹೌದಲ್ಲವೇ? ನಮಗಿನ್ನ ಎಕ್ಸ್ಪೀರಿಯನ್ಸ್ ಆಗಲೇ ಇಲ್ಲ, ಅಂಥ ಪ್ರೀತಿಯ ಟಚ್ಚೇ ನಮಗೆ ಬರಲಿಲ್ಲ. ಮತ್ತೆ ನಾವೆಲ್ಲಿ ಅಳಿಯಲಿಕ್ಕಾಗುತ್ತೆ? ಇಂಥ ಪ್ರೀತಿ ಇರುವಂಥವರ ಆ ಮಧ್ಯೆ ಒಡನಾಟ ನಮ್ಮಂಥವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅಂತಲೇನೆ ವಾದಿರಾದರೂ ಈ ಗ್ರಂಥ ಬರೀತಾ ಇದ್ದಾರೆ. ನಿಮಗೆ ಸ್ವಲ್ಪ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಇರ್ಬೋದು, ಬಟ್ ನೋಡ್ರಪ್ಪ ನನ್ನ ಮಾತಿನಿಂದ ಸ್ವಲ್ಪ ಅರ್ಥ ಆಗುತ್ತೆ. ಈ ಗ್ರಂಥವನ್ನ ಪೂರ್ಣ ಆವರ್ತನ ಮಾಡ್ತಾ ಬಂದಿರಾ ನಿಮಗೆ ನಿಮಗೂ ಅನುಭವ ಬರುತ್ತೆ, ನಿಮಗೂ ಅರ್ಥ ಆಗುತ್ತೆ ಅಂತ. ಮಂತ್ರ ತುಲ್ಯವಾದ ಗ್ರಂಥ ರುಕ್ಮಿಣೀಶ ವಿಜಯ ಹೇಳ್ತಾ ಬರ್ತಾರೆ. ರೋಮಣಾಂ ಹರ್ಷಣ ಕಾರಿಣಿ, ಇದು ಯಾರು ನಿತ್ಯ ಚಿಂತನೆ ಮಾಡ್ತಾ ಬರ್ತಾರೆ ಅವರ ಮೈ ರೋಮಾಂಚನ ಆಗುವಂತೆ ಮಾಡುತ್ತೆ. ವಿಚಿತ್ರ ವಿಮಲ ಶ್ಲಾಘ್ಯ ಅರ್ಥ ಅನುಸಂಧಾಯಿನಿ, ಅದ್ಭುತವಾದ ಅರ್ಥಗಳು ಹೊಳಿತಾ ಬರುತ್ತೆ ಈ ಒಂದು ಗ್ರಂಥವನ್ನ ಚಿಂತನೆ ಮಾಡಿದರೆ ಅಂತ ಹೇಳ್ತಾರೆ. ಅಷ್ಟಿರಬೇಕಾದ್ರೆ ಈ ಗ್ರಂಥದಲ್ಲಿ ಏನಿರಬೇಕು, ಅವರೇ ಕೂತಿರ್ಬೇಕು. ವಾದಿರಾಜರು, ಮಧ್ವರಾಜರು, ಕೃಷ್ಣ ಎಲ್ಲರೂ ಇಲ್ಲಿ ಕೂತಿರಬೇಕು. ಅಂಥದ್ದು ಭಕ್ತೈಕ ವಶ್ಯ ಪ್ರಭು, ಕೇವಲ ಆ ಭಕ್ತಿಗೆ ಮಾತ್ರ ಪ್ರೀತನಾಗ್ತಕ್ಕಂಥ ಸ್ವಾಮಿ ಅಲ್ಲಿಗೆ ಬಂದು ಆಕೆ ಹತ್ತೆ ಮೆಲ್ಲಕ್ಕೆ ಸಮೀಪ ಬಂದ. ಅವ ನೋಡ್ತಾ ಇದ್ದಾರೆ ಇಲ್ಲಿ, ಅಲ್ಲಿ ನೋಡಿ ಆಕೆಗೆ ಆ ಮೊಸರು ಕಡಿಯೋ ಕಾರಣ ಏನಿತ್ತು? ಬೆಣ್ಣೆ ತೆಗೆಯೋದು. ಯಾಕಂದ್ರು ಬೆಣ್ಣೆ ತೆಗೆಯೋದು ಕಾರಣ ಕರೆಕ್ಟೇ, ಆ ಬೆಣ್ಣೆ ಯಾರಿಗಾಗಿ ತೆಗೆಯೋದು? ಮನೆಯಲ್ಲಿ ಹೆಣ್ಮಕ್ಳಿರ್ತಾರೆ, ಅಡಿಗೆ ಮಾಡ್ತಿರ್ತಾರೆ, ಐಟಮ್ಸ್ ಮಾಡ್ತಾ ಇರ್ತಾರೆ, ಒಂದು ಚಟ್ನಿ, ಒಂದು ಪಲ್ಯ, ಒಂದು ಹುಳಿ ಸಾರು ಇವೆಲ್ಲ ಮಾಡ್ತಾರಲ್ವ, ಮಾಡ್ತಿರ್ತಾರೆ. ಮಾಡುವ ಕಾಲಕ್ಕೆ ಒಬ್ರಿಗೆ ಹಾಕ್ತಾರ, ಎಲ್ಲರಿಗೂ ಹಾಕ್ತಾರೆ. ಎಲ್ಲಿ ಮನೆಗಿದ್ದ ಎಲ್ಲರೂ ತಿಂತಾರೆ, ಅವರು ತಿಂತಾರೆ. ಆದರೆ ಆ ಐಟಮ್ ಮಾಡುವಾಗ ಉದ್ದೇಶ ಬೇರಿರುತ್ತೆ. ಬೇಕಾದ್ರೆ ಆ ಮಾಡುವನ್ನ ಕೇಳಿ ನೋಡ್ರಿ, ಅಲ್ಲ ಅಂದ್ರೆ ನಂಗೆ ಹೇಳಿ. ಆ ಐಟಮ್ ಮಾಡೋ ಕಾಲಕ್ಕೆ ಅದೊಂದು ಚಟ್ನಿ ಇರುತ್ತೆ, ಅಥವಾ ಅದೇನೋ ಪಲ್ಯ, ಅದೇನೋ ಹುಳಿ ಗೊಜ್ಜು ಏನೇನೋ ಮಾಡಿರ್ತಾರಲ್ಲ, ಅದು ಮಾಡುವಾಗ ಮೊದಲೇ ಮಾಡೋ ಕಾಲಕ್ಕಲ್ಲ, ಮಾಡ್ಲಿಕ್ಕೆ ಮೊದಲೇ ಪ್ರಿಪರೇಷನ್ ಏನದು, ಇದ್ದ ಮಕ್ಕಳು ಗಂಡ ಮಕ್ಕಳು ಯಾರ್ಯಾರು ಇರ್ತಾರೋ ಅದರಲ್ಲಿ ಈ ಐಟಮ್ ಇವರಿಗಿಷ್ಟ, ಈ ಐಟಮ್ ಇವರಿಗಿಷ್ಟ, ಆ ಐಟಮ್ ನಂಗಿಷ್ಟ, ಇಷ್ಟು ಇಷ್ಟಗಳು ಸೇರಿಕೊಂಡು ಆ ಐಟಮ್ಸ್ ತಯಾರಾಗ್ತಾ ಇರುತ್ತೆ. ಹೌದಲ್ವೋ? ಹಾಗಾದರೆ ಆ ಒಂದು ಪಲ್ಯ ಅಂತ ಮಾಡಿದರೆ ಅದು ಉದ್ದೇಶ ಏನು? ಎಲ್ಲರೂ ತಿನ್ನಬೇಕೆಂಬ ಉದ್ದೇಶ ಇದ್ದೇ ಇದೆ. ಅದರ ಜೊತೆಗೆ ಎಕ್ಸ್ಟ್ರಾ ಉದ್ದೇಶ ಏನಿದೆ, ಇದು ಮಾಡಿದ್ರೆ ನನ್ನ ಮಗನಿಗೆ ಬಹಳ ಇಷ್ಟ, ಅದು ಸೇರಿಕೊಂಡು ಐಟಮ್ ಮಾಡ್ತಾ ಇದ್ದಾರೆ. ಹೌದಲ್ವೋ? ಆ ಬಡಿಸೋ ಕಾಲಕ್ಕೆ ಅದು ಹೊರಗೆ ಬಂದ್ಬಿಡುತ್ತೆ ನೋಡಿ, ಗಾಳಿ, ಆ ಗಾಳಿ ಬಂದ್ಬಿಡುತ್ತೆ, ಹಾಕಿದ ಕೂಡಲೇ ಎಲ್ಲರು ಅದರಲ್ಲಿ ಒಬ್ರು ಇರ್ತಾರೆ, ಅಪ್ಪನೋ ಮಗಳೋ ಇನ್ನೋ ತಮ್ಮನೋ ಇನ್ನೊಬ್ಬರೋ ಅಣ್ಣ ಯಾರು ಹೇಳ್ತಾರೆ, ಹಾ ಹಾ ಇವನಿಗೆ ಇಷ್ಟ ಅಂತ ಪಲ್ಯ ಮಾಡಿದ್ಯಾ ತಾಯಿ ಅಂತ ಹೇಳಿ, ನೀವು ತಿಂಬಲ್ಲೇನೋ, ನಿಮಗೆಲ್ಲ ಮಾಡಿದ್ದೀನಿ ಗೊತ್ತೇಳಮ್ಮ, ನಿನ್ ಈಗೋ ಈ ಮಗನಿಗೆ ಇಷ್ಟ ಅಂತ ಮಾಡ್ಕೊಂಡಿದ್ದೀಯ, ಅಷ್ಟಲಕ್ಕೆ ಇನ್ನೊಂದು ಏನೋ ಹುಳಿ ಹಾಕ್ತಾಳೆ, ಹಾಕಿದ ಕೂಡಲಿ ಈತ ಇವನಂತಾನೆ, ಹಾ ನಂಗೇನು ಪಲ್ಯ, ನಿಂಗೂ ಮಾಡಿದಾಳಲ್ಪ ನಿಂಗಿಷ್ಟವಾದ ಹುಳಿ ಅಂತ. ಯದ್ಯಪಿ ತಾಯಿನ ಕೇಳಿದರೆ ಗಂಡನು ಯಾರೋ ಏನೇ ಹೀಗೆ ಮಾಡಿದ್ಯಾ ಅಂತ ಕೇಳಿದ್ರೆ ನಗ್ ನಗ್ತಾ ಹೌದ್ರಿ ಪಾಪ ತಿನ್ಬೇಕು. ಒಳಗೆ ಇಂಟೆನ್ಷನ್, ಒಂದು ಪದಾರ್ಥ ತಯಾರು ಮಾಡುವಾಗ ಇಂಟೆನ್ಷನ್ ಇರುತ್ತೆ, ಇವರಿಗೆ ಇದಿಷ್ಟ ಅಂತ ಮಾಡಬೇಕು. ಆಕೆ ಮೊಸರು ಕಡಿತಾ ಇದ್ದಾಳಲ್ಲ, ಯಾಕೆ ಈ ಕೃಷ್ಣ ಇವನಿಗೆ ಬೆಣ್ಣೆ ಇಷ್ಟ, ಅದು ಅವಾಗೇ ಕಡದ ಬೆಣ್ಣೆ ಅಂದರೆ ಬಹಳ ಇಷ್ಟ. ಅದು ಹೇಳ್ತಾರೆ ಹೊಸ ಬೆಣ್ಣೆ ಕೊಡ್ತೇನೆ, ಹೊಸ ಬೆಣ್ಣೆ ಅಂದರೆ ತೆಗೆದ ಮೇಲೆ ಫ್ರಿಡ್ಜಲ್ಲಿ ಇಟ್ಟು ಕೊಟ್ಟರೆ ಅದು ಹಳೆಯಾದ ಆ ರುಚಿಯೇ ಬೇರೆ ಆಗಿರುತ್ತೆ. ಅವಾಗವಾಗವಾಗ ಬಂದಿರಬೇಕು, ಹೊಸದಾಗಿನ ಬೆಣ್ಣೆ ಬರ್ತಾ ಇರಬೇಕು, ಥಟ್ಟನೆ ತಿಂದರೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಆ ಬೆಣ್ಣೆ ತೆಗೆದ ಮಜ್ಜಿಗೆ ಇರುತ್ತಲ್ಲ, ಅದ್ಭುತ ರುಚಿ ಅದು. ಮಾಮೂಲಾಗಿ ನೀವು ಎಷ್ಟು ನಂದಿನಿ ಅಲ್ಲ ಯಾವುದೇನು ತಂದ್ರು ಕೂಡ ಇದು ಯಾವುದು ಯಾರ ರುಚಿ ಇರಲ್ಲ, ಅದ್ಭುತ ರುಚಿ ಇರುತ್ತೆ. ಯಾಕೆ ನೋಡಿ ಆಕೆ ಆಸೆ ಎಂಥದ್ದು, ಇವನಿಗೆ ಮನೆಯಲ್ಲಿ ಬೆಣ್ಣೆ ಇದೆ, ಮನೆಯಲ್ಲಿ ಬೆಣ್ಣೆ ಇದೆ, ಅದು ಚೂರು ಹಳೇದು, ಬೆಳಿಗ್ಗೋ ಇನ್ಯಾವಾಗೋ ಸಾಯಂಕಾಲ ತೆಗೆದಿದ್ದು, ಚೆನ್ನಾಗೇ ಇರುತ್ತೆ. ಆದರೆ ಇವನಿಗೆ ಅವಾಗೇ ತೆಗೆದ ಬೆಣ್ಣೆ ಇಷ್ಟ. ಅವನು ತನ್ನ ಹತ್ತಿರ ಇಷ್ಟವಾದ ವಸ್ತುವಿಗಾಗಿ ಓಡಿ ಬರೋದು ಈಕೆಗೆ ಇಷ್ಟ. ಅವನ ಅಮ್ಮ ಅಂತ ಅದು ಹಿಡ್ಕೊಳ್ಳಕ್ಕೆ ಬರಬೇಕು. ಆ ಬಂದಾಗ ಅವನೋಡಿ ಅಪ್ಪಿಕೊಂಡು ಕೊಡ್ಬೇಕದನ್ನ. ಅದರಲ್ಲಿ ಬರುವ ಇಷ್ಟ ಸಂತೋಷ ಇನ್ನೆಲ್ಲಿ ಬರ್ತಾ ಇಲ್ಲ. ಆದ್ರೆ ಏನ್ ಕೊಡೋಣ, ಎಲ್ಲ ಓಲ್ಡ್ ಸ್ಟಾಕ್, ನಿನ್ನೆ ರಾತ್ರಿ ಮಾಡಿದ್ದು ಬೆಳಿಗ್ಗೆ ಮಾಡಿದ್ದು ಎಲ್ಲ ತೆಗೆದದ್ದು ಬೆಣ್ಣೆ, ಅದು ಕೆಲಸದವರು ತೆಗೆದದ್ದು, ಇನ್ಯಾರು ತೆಗೆದದ್ದು, ಎಲ್ಲ ಇದೆ. ಅವನು ತಿಂತಾನೆ, ಅವನು ಬಿಡಲ್ಲ, ಅಲ್ಲಿ ಅಲ್ಲಿಗೂ ಎಲ್ಲ ತಿಂದ್ಬಿಡ್ತಾನೆ. ಆದರೆ ಅದರಲ್ಲೂ ಈ ಹೊಸದಾಗಿ ಬೆಣ್ಣೆ ಬರ್ತಾ ಇದ್ರೆ ಆ ಬೆಣ್ಣೆ ಕಡಿಯೋರಿಗೂ ಗೊತ್ತಾಗದೆ ಕದ್ದು ಬಿಡ್ತಾನಿವ. ಅಷ್ಟು ಇಂಟೆಲಿಜೆಂಟ್, ಅಷ್ಟೇ ಪ್ರೀತಿಯಿಂದ ಬರ್ತಾನೆ, ತೆಕ್ಕೊಂಡು ಹೋಗ್ಬಿಡುತ್ತಾನೆ. ಅದಕ್ಕೆ ಅವನು ಬರಬೇಕು ಅಂತ ಕಣ್ಣು ಮುಚ್ಚಿದ್ದಾಳೆ. ಅಷ್ಟೇ ಅಲ್ಲ, ಈ ರೀತಿ ನಾನು ಅವನಿಗಾಗಿ ಈ ಬೆಣ್ಣೆಯನ್ನ ಕಡಿಲಿಕ್ಕೆ ಶುರು ಮಾಡಿದ್ರೆ ಬಂದೇ ಬರ್ತಾನೆ, ಬಂದೇ ಬರ್ತಾನೆ ಎಂಬ ನಂಬಿಕೆಯಿಂದ ಕಡಿತಾ ಇದ್ದಾನೆ. ಆ ದೃಢ ವಿಶ್ವಾಸ, ಇವನು ಬಂದೇ ಬರ್ತಾನಿವ, ಆ ವಿಶ್ವಾಸದಿಂದ ಕಡಿತಾ ಇದ್ದಾಳೆ. ಆ ವಿಶ್ವಾಸ ಅವನ ದೊಡ್ಡವರು ಗಾನ ಮಾಡಿದ ಸದ್ಗೀತಾತ್ಮ ಯಶೋವನು ವರ್ಣನ ಪರಾಮ್ ಅಂತ ಹೇಳಿದ್ರು. ದೊಡ್ಡವರು ಗಾನ ಮಾಡಿದ್ದೇನಿತ್ತಲ್ಲಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡವರೆಲ್ಲ ಇದೇ ಗಾನ ಮಾಡಿದ್ರು, ಇವನ ಮೇಲೆ ಭಕ್ತಿಯಿಂದ ನಾವು ಈ ರೀತಿಯಾದ ಕರ್ಮವನ್ನು ಮಾಡಿದರೆ ಅದರ ಫಲವನ್ನು ಸ್ವೀಕಾರ ಮಾಡಲಿಕ್ಕೆ ತಾನಾಗೆ ಬರ್ತಾನೆ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಆ ರೀತಿಯಲ್ಲಿ ಅದರ ಮೇಲೆ ನಂಬಿಕೆ ಇಟ್ಟು ಮಾಡ್ತಾ ಇದ್ದಾಳೆ. ನಾನೀ ಥರ ಕೆಲಸ ಮಾಡಿದರೆ ಸ್ವಾಮಿ ಬಂದೇ ಬರ್ತಾನೆ ಅಂತ. ಬಂದೇ ಬಂದ, ಹತ್ತಿರಕ್ಕೆ ಬಂದ, ಅನುಗ್ರಹ ಮಾಡಲಿಕ್ಕೆ ಬಂದ ಸ್ವಾಮಿ. ಅದಕ್ಕೆ ಹೇಳ್ತಾರೆ ವಾದಿರಾಜರು, ಆ ಶಬ್ದಗಳ ಪ್ರಯೋಗ ಮನಮುಟ್ಟುವಂತೆ ಮಾಡ್ತಾರೆ. ನೋಡಿ ಮಾಡಿದ್ದಲ್ವಾ, ನೋಡಿ ಮಾಡಿದ್ದು ಮಹಾತ್ಮರು, ಎಲ್ಲಿ ಸರ್ವತ್ರ ವ್ಯಾಪ್ತರಾದಂಥ ಭಾವಿ ಸಮೀರರು ಅವರು ಎಲ್ಲಿ ನೋಡಿರ್ಲಿಕ್ಕಿಲ್ಲ. ಸರ್ವತ್ರ ಭಗವಂತನನ್ನೇ ನೋಡತಕ್ಕ ಕಣ್ಣವರದ್ದು, ಆ ಕೃಷ್ಣನ ನೋಟವನ್ನೇ ನೋಡ್ತಾ ಇರುವಂಥವರು ಅವರ ಕಣ್ಣಿಲ್ಲವೇ ಅಲ್ಲಿ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತೈಕ ವಶಪ್ರಭು, ಭಕ್ತರಿಗೆ ಮಾತ್ರ ವಶನಾಗತಕ್ಕಂಥ ಸ್ವಾಮಿ. ಪ್ರೇಮಣ ಮಂದ ಮುಪಾಜಗಾಮ ಜನನಿ, ಯದ್ಯಪಿ ಅವನು ಎಷ್ಟು ಕರುಣಾವಂತ ಅಂತ ಹೇಳ್ತಾರೆ, ಈಕೆ ತನಗೆ ತಾಯಿಯೇ ಅಲ್ಲ, ತನ್ನನ್ನು ಹಡದೇ ಇಲ್ಲ. ಮತ್ತೆ ಆಕೆಗೆ ಆ ಸ್ತನ್ಯದಲ್ಲಿ ಹಾಲು ಹೇಗೆ ಬರುತ್ತೆ ಹಡಿದಿದ್ರೆ? ಅದಕ್ಕಾಗಿ ನೋಡಿದಂತೆ, ನಾನು ಮಗನಾಗಿ ಬಂದ ಮೇಲೆ ನನಗೆ ಹಾಲು ಕೊಡುವ ಭಾಗ್ಯವೇ ಇಲ್ಲದಿದ್ರೆ, ಈಕೆಗೆ ಆ ನನ್ನ ಬಾಯಿಯಿಂದ ಸ್ಪರ್ಶಾದಿಗಳೇ ಆಗದಿದ್ರೆ ಆಕೆಗೆ ಆನಂದ ಎಲ್ಲಿ ಆಗುತ್ತೆ? ಅದಕ್ಕಾಗಿ ನೋಡಿದನಂತೆ ಸ್ತನಗಳ ಕಡೆಗೆ, ಸ್ತನದಿಂದ ಹಾಲು ಉಕ್ಕಿ ಬಂದು ಆ ಸ್ವಾಮಿ ಕರುಣೆಯಿಂದ ಹಾಲು ಉಕ್ಕಿ ಬಂತು. ನಂತರ ವಿಶೇಷವಾಗಿರತಕ್ಕಂಥ ಎಲ್ಲವನ್ನೂ ಕೊಟ್ಟ ಆಕೆಗೆ. ಆಕೆ ಆಗಿ ನಿದ್ದೆ ಇಲ್ಲದವ ಮಲಗಿದ, ಮಲಗಿದವ ಸುಮ್ಮನೆ ಮಲಗಲಿಲ್ಲ. ಆಕೆಗೆ ಸಂತೋಷ ಕೊಡಲಿಕ್ಕೆ ಚಿಕ್ಕ ಮಕ್ಕಳು ನಿದ್ದೆ ಮಾಡಿದಾಗ ಏನೇನು ಆ ಮುಖದಲ್ಲಿ ಭಾವನೆಗಳು ತೋರ್ತಾರೋ ಅವೆಲ್ಲ ಆಕೆಗಾಗಿ ತೋರಿದ್ದ. ಜಸ್ಟ್ ಫಾರ್ ಹರ್ ಸೇಕ್ ಆಕೆನ ನೋಡಿ ಆನಂದ ಪಡ್ತಾ ಇದ್ದ. ನಂತರ ಕೃಷ್ಣ ಬರ್ತಾನೆ. ಅಂಕೋಜ್ಜಿತೆಂದು ಪ್ರತಿಮಾನನಂ ತಮಂಕಂ ಸಮಾರೋಪ್ಯ ಮುಹುರ್ ಮೃಜಂತಿ ಪಂಕಂ ಮನೋಜ್ಞಾಂಗಗತಂ ಕ್ಷುಧಾರ್ಥ ಶಂಕಾ ಸ್ತನ ಕ್ಷೀರಮಪಾಯ ಯತ್ಸಾ. ಈ ಒಂದು ಶ್ಲೋಕದ ಅರ್ಥ ನಾಳೆ ಮತ್ತು ನೋಡೋಣ. ಸಂಶಯ ಬರಬಹುದು. ಈ ಥರ ನೀವು ಈ ಶ್ಲೋಕಗಳಿಗೆ ಅರ್ಥ ಈ ಥರ ಹೇಳ್ತಾ ಹೋದರೆ 19 ಸರ್ಗ ಯಾವಾಗ ರೀ ಮುಗಿಬೇಕು ಅಂತ. ಅದು ಏನು ಗೊತ್ತಾ, ನಾವೆಲ್ಲ ಬಡಿಸುವವರಷ್ಟೇ, ಉಣ್ಣುವವರಿಗೆ ತಕ್ಕಂತೆ ಬಡಿಸುವವರು. ಏನು ಇದನ್ನ ಹೇಳಿಸಬೇಕು ಅಂತ ಮುಂದಾದವರು ಸ್ಪಾನ್ಸರ್ಸ್ ಇದ್ದಾರೆ, ಅವರಿಗೊತ್ತು ಹೇಳಿದ್ದೆ ನಾನು, ನಮ್ಮ ಕಿರಣ್ ಆದ್ಮೇಲೆ ಚಂದ್ರಿಕಾ ಅವರು, ನಮ್ಮ ಬದ್ರಿಯವರ ಅಕ್ಕ ಅವರು, ಅವರು ವಿಶೇಷವಾಗಿ ಹೇಳಿದೆ, ನಾನು ಈ ಥರ ಹೇಳ್ತಾ ಹೋದರೆ 5-6 ತಿಂಗಳಾಗತ್ತಮ್ಮ. ಹಾಗೆ ಒಂದೇ ಮಾತು ಹೇಳಿದ್ದು, 1 ವರ್ಷ ಆಗಲಿ ಆಚಾರ್ಯ, ಏನೂ ಅಡ್ಡಿ ಇಲ್ಲ, ನಮಗೆ ಅವಸರ ಇಲ್ಲ, ಅದರೊಳಗಿರೋ ರಸ ಬೇಕು ನಮಗೆ ಅಂತ. ನಿಜವಾಗಿ ಒಳ್ಳೆ ದೇವರಲ್ಲಿ ಭಕ್ತಿ ಎಲ್ಲ ಇಟ್ಕೊಂಡು ಅನುಷ್ಠಾನ, ಇಬ್ಬರು ದಂಪತಿಗಳು ಆ ಪಂಡರಾಪುರದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದರು, ಆ ಮಕ್ಕಳು ಎಲ್ಲ ಸೇರಿಕೊಂಡು. ಒಂದು ಮಾತೂ ಇಲ್ಲ, ಏನೂ ಇಲ್ಲ, ಎಲ್ಲರೂ ನೆನೆಸ್ಕೊಂಡ್ರು. ಪಂಡರಾಪುರದ ಕಾರ್ಯಕ್ರಮ ನೆನೆಸ್ಕೊಳ್ಳದೇ ಇರುವವರು ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ಆಯಿತು, ಅಷ್ಟು ಭಕ್ತಿಯಿಂದ ಮಾಡಿದರು. ಅದಕ್ಕೆ ನಾನು ಇಷ್ಟು ವಿಸ್ತಾರವಾಗಿ ಹೀಗೆ ಹೋಗ್ತಾ ಇದ್ದೇನೆ. ಸ್ವಾಮಿ ಸಂಕಲ್ಪ ಎಷ್ಟು ಕಾಲ ಹೇಳಿಸ್ಬೇಕು ಅಂತ ಅವನಿಗೆ ಗೊತ್ತಿದೆ, ಆ ರೀತಿಯಲ್ಲಿ ಹೋಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು 2 ನಿಮಿಷಕ್ಕೆ ಸ್ವಲ್ಪ ಹೊತ್ತಿಗೆ ತೀರ್ಥ ಪ್ರಬಂಧ ನೋಡೋಣ.